ಸರ್ವೆ ಬೇಕಿಲ್ಲ, ಕೃಷ್ಣ ಸುಮ್ಮನೆ ಇದ್ದ. ಆಗ ಭೀಮಸೇನ ತಾನು ಹೋಗಿ ಅವನ ದಮನ ಮಾಡಲಿಕ್ಕೆ ಅಂತ ಎದ್ದರಂತೆ. ಆಗ ಭೀಷ್ಮರು ಹೇಳ್ತಾರೆ, ಭೀಮಸೇನ ಆ ಶಿಶುಪಾಲರ ಏನು ಮಾಡಲಿಕ್ಕೆ ಹೋಗಬೇಡ, ಆ ವ್ಯವಸ್ಥೆ ಕೃಷ್ಣನೇ ಮಾಡ್ತಾರೆ ಅಂತ ಹೇಳಿದಾಗ ಆಗ ಜನ ಕೇಳಿದ್ರಂತೆ, ಏನು ವಿಷಯ ಅಂತ ಧರ್ಮರಾಜ ಕೇಳುತ್ತಾರೆ. ಆಗ ಅವನು ಹುಟ್ಟಿನ ಕಥೆನೇ ಹೇಳ್ತಾರೆ. ಭೀಷ್ಮನು ಹೇಗೆ ಹುಟ್ಟಿದ ಶಿಶುಪಾಲ ಅಂತ ಅವನ ಕಥೆ ಹೇಳ್ತಾ ಇರ್ತಾರೆ. ಶಿಶುಪಾಲ ಮೂಲತಃ ಹಿರಣ್ಯಕಶಿಪು, ಅವನು ಸತ್ತು ಆಮೇಲೆ ರಾವಣನಾಗಿ ಹುಟ್ಟಿದ. ಆ ರಾವಣ ಶಿಶುಪಾಲನಾಗಿ ಹುಟ್ಟಿದ್ದಾನೆ, ಮೂರನೇ ಜನ್ಮ ಅವನು. ಅವನು ಹುಟ್ಟಿದಾಗ ಅವನಿಗೆ ಎಕ್ಸ್ಟ್ರಾ ಕಾಲು, ಎಕ್ಸ್ಟ್ರಾ ಕೈ, ಎಕ್ಸ್ಟ್ರಾ ಕಣ್ಣು ಎಲ್ಲ ಇದ್ವಂತ. ಎಕ್ಸ್ಟ್ರಾ ಯೂಸ್ಲೆಸ್ ಅಂತ ತಗೊಂಡು ಏನು ಮಾಡ್ಬೇಕು ಅದರಿಂದ, ಅದು ಇರಿಸ್ತಿದ್ರೆ ಸರಿ ವೇಸ್ಟ್. ಅವು ಉಪಯೋಗಿಸಿ ರುದ್ರದೇವರ ಮೂರು ಕಣ್ಣಿದೆ, ಅದರಿಂದ ಉಪಯೋಗ ಇದೆ. ಕೃಷ್ಣನಿಗೆ ಅನಂತ ಕಣ್ಣುಗಳು, ಅನಂತ ಬಾಹು ರೂಪ ಭಗವದ್ಗೀತೆಯಲ್ಲಿ ಕೇಳ್ತೇವೆ, ವಿಶ್ವರೂಪವನ್ನೇ ತೋರಿಸ್ತಾನೆ. ಉಪಯೋಗ ಇದ್ದವರು ಇಟ್ಕೊಂಡ್ರೆ ಪರವಾಗಿಲ್ಲ, ಇಲ್ಲದವರು ಪ್ರಯೋಜನ ಇಲ್ಲ, ವಿಕಾರವಾಗಿ ಕಾಣ್ತಾ ಇದ್ದವು. ಆಗ ತಕ್ಷಣ ಆಶ್ಚರ್ಯವಾಯಿತು ತಾಯಿಗೇನೆ, ತಂದೆ ಎಲ್ಲ ಬಿಸಾಡಬೇಕು ತೀರ್ಮಾನ ಮಾಡಿದರು. ಜಲಾಸಂದನ ಎರಡು ಪೀಸಾಗಿ ಹುಟ್ಟಿದಾಗ ಹಾಗೆ ಎಸಲೆಕ್ಕೆ ಯೋಚನೆ ಮಾಡಿದ್ರಲ್ಲ, ಹಾಗೆ ಮಾಡಿದಾಗ ಅಶರೀರ ಮಾಡಿತ್ತೆ. ಯೋಚನೆ ಮಾಡಬೇಡಿ, ಇವನ್ನ ಒಬ್ಬನ ಎತ್ತಿಕೊಂಡಾಗ ಇವನ ಹೆಚ್ಚಿನ ಕೈ ಕಾಲು ಕಣ್ಣು ಎಲ್ಲ ಹೋಗಿಬಿಟ್ಟು ಸರಿಯಾಗಿ ನಾಲ್ಕು ಜನ ಇದ್ದಾಗ ಇರ್ತಾನೆ ಅಂತ ಗೊತ್ತಾಯ್ತು. ಯಾರೋ ಒಬ್ಬನ ಎತ್ತಿಕೊಳ್ಬೇಕು, ಹಾಗೆ ಇವನು ಸರಿ ಹೋಗ್ತಾನೆ ಅಂತ ಗೊತ್ತಾಯ್ತು. ಅವತ್ತಿಂದ ಎಲ್ಲರಿಗೂ ಕೊಡ್ಲಿಕ್ಕೆ ಅಂತ ಶುರು ಮಾಡಿದ್ರು. ಎಲ್ಲ ಎತ್ತಿಕೊಳ್ಳೋದು ಏನು ಭಾರ ಆಗ್ತಿತ್ತೆ ಹೊರತು ಏನು ಉಪಯೋಗ ಆಗ್ತಿರಲಿ. ಕೊನೆಗೆ ಬಂದವರಿಗೆಲ್ಲ ಕೊಟ್ಟು 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 ಕೃಷ್ಣ ಪರಮಾತ್ಮ ತಾನು ಅಲ್ಲಿಗೆ ಬರ್ತಾನೆ. ಕೃಷ್ಣನ ಸೋದರತ್ತೆಯ ಮಗನೇ ಈ ಮಧ್ಯೆ, ಸಂಬಂಧಿ ಬೇರೆ. ಆಗ ಕೃಷ್ಣ ನೀನು ಎತ್ತಿಗೋ ಅಂತ ಕೊಟ್ರಂತೆ. ಕೃಷ್ಣ ಎತ್ತಿಗೋತಾ ಇರ್ರೆ ಕಣ್ಣು ಪೂರ್ತಿ ಸರಿ ಹೋಗಿಬಿಡ್ತಾನೆ. ಅವತ್ತಿನಿಂದ ಸ್ವರೂಪಿ ಆದವನು. ತಮಾಷೆ ಹೇಳ್ತಾರೆ, ರಾವಣನಾಗಿದ್ದ ಹೇಗಿದ್ದ ಅವನು, ಹತ್ತು ತಲೆ ಇಪ್ಪತ್ತು ಕೈ ಎಲ್ಲ ಇತ್ತಲ್ಲ, ರೆಸಿಡಿ ಉಳ್ಕೊಂಡ ಉಳ್ಕೊಂಡಿತ್ತು ಪಾಪ, ಎಲ್ಲ ಸ್ವಲ್ಪ ಎಕ್ಸ್ಟ್ರಾ ಎಲ್ಲ ಕೂಡ. ಕೃಷ್ಣ ಬಿಟ್ಟಿವೆ ಸರಿ ಹೋಗ್ಬಿಡ್ತು ಅಂತ ಹೇಳುತ್ತಾರೆ. ಕೃಷ್ಣ ತೊಡೆ ಮೇಲೆ ಮಡಿಸ್ಕೊಂಡಷ್ಟ ಸರಿ ಹೋಗಿ ದೇವರ ಸಂಪರ್ಕ ಬಂದ್ರೆ ನೋಡಿ, ಹೂವಿರುತ್ತೆ ಸಾಮಾನ್ಯ ಹೂವು ಏನೋ ಅಂತಿರ್ತಾನೆ ಮನುಷ್ಯ, ದೇವರಿಗೆ ಹಾಕಿಬಿಡ್ತಾನೆ, ತಲೆ ಮೇಲೆ ಇಟ್ಕೊತಾರೆ, ಆಮೇಲೆ ನಿರ್ಮಾಲ್ಯವಾಯ್ತು. ತಕ್ಷಣ ಸಾಮಾನ್ಯ ಹೂವು ದೇವರ ಪಾದಕ್ಕೆ ಬಿತ್ತು ಅಂದ್ರೆ ನಮ್ಮ ತಲೆ ಮೇಲೆ ಇರುತ್ತೆ ಹೊರತು ಬೇರೆ ಏನು ಮಾಡೋಕ್ಕಾಗ, ಅಷ್ಟು ಪೂಜ್ಯತೆ ಬರುತ್ತೆ. ಕೃಷ್ಣನ ತೊಡೆ ಮೇಲೆ ಮಲಗಿದ, ಆಶ್ಚರ್ಯ, ಕೃಷ್ಣ ಅವನು ತೊಡೆ ಮೇಲೆ ಮಲಿಸ್ಕೊಂಡಿದ್ದ, ನರಸಿಂಹನಾಗಿ ತೊಡೆ ಮೇಲೆ ಮಲಿಸ್ಕೊಂಡು ಎದೆ ಬಗದಿದ್ದ, ನರಸಿಂಹನಾಗಿ ತೊಡೆ ಮೇಲೆ ಬಗೆದುಕೊಂಡೆ ಅವನನ್ನು ಎದೆ ಬಗದಿದ್ದ, ರಾವಣನನ್ನ ತಾನು ರಾಮನಾಗಿ ಸಂಹಾರ ಮಾಡಿದ್ದ, ಈಗ ಅವನನ್ನು ತಡೆ ಮೇಲೆ ಮಡಿಸಿಕೊಂಡು ಸ್ವರೂಪ ಕೊಟ್ಟಿದ್ದ. ಅವನು ಸರಿ ಹೋದ ಮೇಲೆ ವಿಶ್ವಕ್ಕೆ ಗೊತ್ತದು ಒಂದು. ಆದರೆ ಅಶರೀರವಾಣಿ ಹೇಳಿತ್ತು, ಇವನು ಬರೀ ಸರಿ ಹೋಗೋದು ಅಷ್ಟೇ ಅಲ್ಲ, ಯಾವನಿಂದ ಸರಿ ಹೋಗ್ತಾನೋ ಅವನಿಂದನೇ ಸಾಯ್ತಾನೆ ಅಂತಾನು ಹೇಳಿ, ಅವನಿಂದನೇ ಸಾಯ್ತಾನೆ. ಆಗ ಅವಳು ಪಾಪ ಸೋದರತ್ತೆ ಕೇಳ್ತಾಳೆ, ಕೃಷ್ಣ ನೀನೇ ಕೊಲ್ತಿ ಅಂತ ಅಶರೀರವಾಣಿ ಆಗಿಬಿಟ್ಟಿದೆ, ತಾನು ನಿನ್ನ ಸೋದರತ್ತೆ, ದಯವಿಟ್ಟು ಇವನನ್ನು ನೀನು ಕೊಲ್ಲಬೇಡ ಅಂತ ಹೇಳಿದ. ಕೃಷ್ಣ ಹೇಳ್ತಾನಮ್ಮ, ನ್ಯಾಯ ಅಂದರೆ ಒಬ್ಬರಿಗೊಂದು ಮತ್ತೊಬ್ಬರಿಗೊಂದು ಅಲ್ಲ, ಎಲ್ಲರಿಗೂ ನ್ಯಾಯ ಅಂದ್ರೆ ಒಂದೇನೆ, ಇಲ್ಲದ ಹೋದ್ರೆ ಭಗವತಿ ಸಮಾನ್ ಹೆಸರಾಗಿ ಬರುತ್ತೆ, ಮತ್ತೆ ನಾನು ಕುಲದೆ ಇರಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ನೀನು ಬೇಡ್ಕೋತಾ ಇದ್ದೆ, ಅದರಿಂದ ಒಂದು ಮಿತಿ ಕೊಡ್ತೇನೆ, ಅವನ ನೂರು ತಪ್ಪುಗಳನ್ನು ನಾನು ಕ್ಷಮಿಸ್ತೇನೆ, ಆಮೇಲೆ ಕ್ಷಮಿಸೋದಿಲ್ಲ ಅಂತ ಹೇಳ್ತಾರೆ. ಅದು ಶತಾಪರಾಧ ಸ್ತೋತ್ರ ಅಂತಿದೆ ನೋಡಿದ್ರೆ, ಕರೆಕ್ಟಾಗಿ ಆಗುತ್ತೆ, ನೂರು ಅಪರಾಧ ಭಗವಂತ ಕ್ಷಮಿಸ್ತಾನಂತೆ, ನೂರು ಒಂದು ಆದ್ರೆ ಹೊಡೆದು ಬಿಡ್ತಾನೆ ಅಂತ ಅರ್ಥ. ಆಗ ಅವನಿಗೆ ಹೇಳಿದ್ರು, ಆಯ್ತು ಅಷ್ಟಿ ಸಾರು ಅವನೇನು ಸ್ವಲ್ಪ ಬರೋ ಲೀಡೇ ಮಾಡಿದಾಗಾಯ್ತು ಅಷ್ಟೇ, ಆಯಿತು ಅಂತ ಒಪ್ಕೊಂಡ್ಲಂತೆ. ಕೃಷ್ಣನ ಬೈತಾ ಇದ್ದ ಬೈತಾ ಇದ್ದ, ಆಶ್ಚರ್ಯ ಅಂದರೆ ಅವ್ರು ಹುಟ್ಟಿದಾಗಿಂದ ಕೃಷ್ಣನ ಬೈದವನೇ, ಬಾಲ್ಯಾದ ಪಿತ ಚೇದೀಪ ಅಂತ ಹೇಳ್ತಾರೆ ಭಾಗವತ, ಹುಟ್ಟಿದಾಗಿಂದ ಬೈದಿದ್ದಂತೆ ಇನ್ನೂ ನೂರಾಗಿದ್ದಿಲ್ಲಂತೆ, ಈಗ ನೂರಾದವಂತೆ. ಆಶ್ಚರ್ಯ, ದಿವಸಕ್ಕೆ ನೂರು ಮಾಡ್ತೇವೆ ಅಂತ ಶಾಸ್ತ್ರ ಹೇಳ್ತದೆ, ನಾವು ದಿವಸಕ್ಕೆ ನೂರು ಮಾಡ್ತೇವೆ ಅಂತ. ದೇವರು ನಮಗೆ ಹುಚ್ಚಾಬಟ್ಟೆ ಕನ್ಸೆಷನ್ ಕೊಟ್ಟಾಗ ಲೆಕ್ಕ, ದಿವಸಕ್ಕೆ ನೂರು ಕ್ಷಮೆ. ಅಪರಾಧ ಸಹಸ್ರಾಣಿ ಪ್ರಿಯಂತೆ ಅಹರ್ನಿಶಮ್ಮಯ ತಾನಿ ಸರ್ವಾಣಿ ದೇವೇಶ ಕ್ಷಮಸ್ವ ಪುರುಷೋತ್ತಮ. ಇಲ್ಲಕ್ಕೆಂದರೆ ಗೊಂದಲ, ನಮ್ಮಲ್ಲಿ ಮೂರು ಸ್ತೋತ್ರಗಳು ಉಂಟು, ಒಂದು ಶತಾಪರಾಧ ಸ್ತೋತ್ರ ಅಂತ ಒಂದು, ಇನ್ನೊಂದು 32 ಅಪರಾಧ ತಾತ್ರಿಂಶದ ಅಪರಾಧ ಸ್ತೋತ್ರ ಅಂತೇಳಿ 32 ಅಪರಾಧ ಮಾಡೋ ಸ್ತೋತ್ರಗಳು. ಇಲ್ಲಿ ಹೇಳಿದಾಗ ಅಪರಾಧ ಸಹಸ್ರಾಣಿ, 1000 ಅಪರಾಧ ಮಾಡ್ತೇವೆ ಅಂತ ಒಂದು. ಪುರಂದರದಾಸರು ಇನ್ನೂ ಮುಂದೆ ಹೋಗಿಬಿಟ್ಟು, ಅನಂತ ಅಪರಾಧ ಎನ್ನೊಳಗೆ ಇರಲಾಗಿ ಭಿನ್ನ ಹಾಕಿ ಬಾಯಿಲ್ಲವಯ್ಯ ಅಂತ ಅವ್ರು ಹೇಳಿಬಿಟ್ಟು, ಬರೀ ಬರೀ ತಪ್ಪುಗಳ ಮಧ್ಯೆ ನಾವು ಬದುಕ್ತಾ ಇದ್ದೇವೆ ಅಂತ. ಏನು ವಿರೋಧ ಕಾಣುತ್ತಲ್ಲ ಅಂದ್ರೆ ವಿರೋಧ ಅಲ್ಲ, 32 ದೇವ್ರ ಪೂಜೆ ಕೂತ ಕಾಲಕ್ಕೆ ಮಾಡ್ತೇವಂತ. ಅದು 32 ಕರೆಕ್ಟ್, ದೇವ್ರ ಪೂಜೆ ಕೂತ ಕಾಲಕ್ಕೆ 32, ದೇವ್ರ ಪೂಜೆ ಬಿಟ್ಟು ಅವ್ರಿಗೆ ಖುಷಿ ಆಗುತ್ತೆ, ಬಹುಶಃ ಅದನ್ನು ಬಿಟ್ಟಿರ್ತೇವೆ ನಾವು ಅಂತ ತಿಳ್ಕೊಂಡಿರ್ತಾರಪ್ಪ, ದೇವ್ರ ಪೂಜೆನೆ ಮಾಡೋದಿಲ್ಲ ಅಂದ್ರೆ ಬಹುಶಃ 32 ಹೋಗಿರುತ್ತೆ ಅಂತೇಳಿ ಶಾಸ್ತ್ರ ಹೇಳುತ್ತೆ. 32 ಹೋಗಿರೋದಿಲ್ಲ, ಬಿಟ್ಟಾಮ ದೊಡ್ಡದು ಗಟ್ಟು ಬಿದ್ದಿರ್ತದೆ ಅಂತ ಹೇಳ್ತಾರೆ. ಬಿಟ್ಟಾಮದೇ ಭಾರಿ ದೊಡ್ಡ ಅಪರಾಧ, ತಪ್ಪರಿಯೋದು ಬೇರೆ ಅಟೆಂಡೇ ಆಗಿಲ್ಲ ಎಕ್ಸಾಮಿನೇಷನ್ ಅಂದ್ರೆ ಹೇಗೋ ಹಾಗೆ, ಅವ್ನು ಪಾಸ್ ಆಗೋ ಚಾನ್ಸೇ ಇಲ್ಲ ಆಗಿಬಿಡ್ತಾನೆ. ಆದ್ರಿಂದ ತಪ್ಪು ಬರೆದ್ರು ನಾಳೆ ಯೋಚನೆ ಮಾಡಬಹುದು, ಆದರೆ ಪರೀಕ್ಷೆಗೆ ಅಟೆಂಡ್ ಆಗಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ಅದಾಯ್ತು, ಇನ್ನು ಶತಾಪರಾಧ ಸ್ತೋತ್ರ, ಉಳಿದಂತೆ ಮಾಡೋ ತಪ್ಪುಗಳು, ದೇವ್ರ ಪೂಜೆ ಬಿಟ್ಟು ಬೇಡ ಹೊತ್ತಲ್ಲಿ ಮಾಡೋ ತಪ್ಪುಗಳು, 1000 ಅಪರಾಧಗಳು ಅಂತ ಕೇಳಿದ್ರೆ ಅನ್ನೋಯಿಂಗ್ಲಿ ಮಾಡ್ತಕ್ಕಂಥ ತಪ್ಪುಗಳು, ನಮಗೆ ತಿಳುವಳಿಕೆಯಿಂದ ಮಾಡೋ ತಪ್ಪುಗಳು, ಅನಂತ ಅಪರಾಧ ಅಂದ್ರೆ ಜೀವನ ಪೂರ್ತಿ ಟೋಟಲ್ ಮಾಡ್ತಾ ಹೋದ್ರೆ ಅನಂತ ಅಪರಾಧ ಆಗೇ ಆಗುತ್ತೆ. ಅನಂತ ಜನ್ಮ ಅನಂತ ಅಪರಾಧ. ಇಂಥ ಮಧ್ಯಾಹ್ನ ಬದುಕ್ತಾ ಇರ್ತೇವೆ. ಪರಮಾತ್ಮ ತೋರಿಸಿ ಇಷ್ಟಾದರೂ ನಾನು ಕ್ಷಮಿಸ್ತೇನೆ, ಆದರೆ ಅತಿ ತಪ್ಪು ಮಾಡಿದಾಗ ಕ್ಷಮಿಸೋದಿಲ್ಲ. ಉಳಿದೆಲ್ಲ ಕೃಷ್ಣ ಎದುರಿಗಿಲ್ದ ಬೈದಿದ್ದ, ಈ ಎದುರಿಗೆ ಬೈತಾರೆ. ಇನ್ನೂ ಜಾಸ್ತಿ ಆಯಿತು, ಬೇರೆ ಕಡೆ ಬೈತಾ ಇದ್ದ, ಕೃಷ್ಣನ ಎದುರಿಗೆ ಬೈತಾ ಇದ್ದಾನೆ. ನೀನು ಜಾರ ಚೋರ ಯಾವುದು ಅಲ್ಲವೋ ಅದನ್ನು ಬೈತಾ ಇದ್ದಾನೆ. ಇದ್ದಿದ್ದನ್ನು ಹೇಳಿದರೆ ಬೈಗಳು ಅಂತ ಕರೆಯೋದಿಲ್ಲ. ಲಂಬೋದರಾಯ ನಮಃ ಗಣೇಶಗೆ ಹೇಳುತ್ತೇವೆ, ಬೈಗಳಲ್ಲ, ಅದು ಸ್ತೋತ್ರ ಅದು. ವಕ್ರತುಂಡಾಯ ನಮಃ ಸ್ತೋತ್ರ ಅದು. ಯಾಕೆ ಗಣೇಶ ಇರೋದೇ ಹಾಗೆ, ಏನು ತಪ್ಪಲ್ಲ. ಆದರೆ ಆ ಇಲ್ದವನ್ನು ಕರೆದ್ರೆ ತಪ್ಪದು. ಇವತ್ತು ಕೃಷ್ಣನಲ್ಲಿ ಒಂದು ತಪ್ಪಿಲ್ಲ, ಆದರೆ ಕೃಷ್ಣನನ್ನ ಬೈತಾನೇ ಇದ್ದಾನೆ. ಕೃಷ್ಣ ಸುಮ್ಮನೆ ಇದ್ದ. ಆ ಕೊನೆಗೆ ನೂರು ಮುಗಿತಂತೆ. ಆ ಕ್ಷಣಕ್ಕೆ ಕೃಷ್ಣ ತಾನು ಚಕ್ರವನ್ನು ತಗೊಂಡು ಅವನನ್ನ ಸಂಹಾರ ಮಾಡ್ತಾ ಇದ್ದಾನೆ. ಮಾತೇ ಇಲ್ಲ, ಚಕ್ರ ಉಪಯೋಗ ಮಾಡಿದ್ದು ಅವನು ಸಂಹಾರ ಮಾಡಿದ್ದೇ ಸರಿ. ಇಲ್ಲಿ ಭೀಮಸೇನ ಎದ್ದಾಗ ಭೀಷ್ಮರು ಹೇಳಿದರು, ಭೀಮಸೇನ ಸುಮ್ಮನೆ ಕೂತ ಅಂತ ಒಂದು ಪ್ರಶ್ನೆ ಬಂತು. ಹಾಗಿದ್ರೆ ಭೀಮನಿಗೆ ಅಜ್ಞಾನವೇ ಅಂತ ಒಂದು ಪ್ರಶ್ನೆ ಬಂತು. ಅದಕ್ಕೆ ಹೇಳಿದ್ರೆ ಭೀಮ ಪೂರ್ಣ ಪ್ರಜ್ಞನಾದ್ರಿಂದ ಅಜ್ಞಾನದ ಪ್ರಶ್ನೆಯೇ ಇಲ್ಲ. ಮತ್ತೆ ಯಾತಕ್ಕೆ ತಾನು ಹೊಡಿಲಕ್ಕೆ ಹೋಗಿದ್ದು ಅಂತ ಕೇಳಿದರೆ, ಕೃಷ್ಣನನ್ನ ಯಾರು ಬೈತಾರೋ ಅವ್ರು ಶಿಕ್ಷಿಸಬೇಕು ಅನ್ನೋದು ನಿಯಮ ಅದು. ಬಂತು ಎದುರಿಗೆ ಆಗಿ ನೋಡಿ, ಸರ್ಕಾರನ ಬೈದರೆ ತಕ್ಷಣ ಹಿಡ್ಕೊಂಡು ಹೋಗ್ಬೋದು. ಸರ್ಕಾರನ ಬೈದರೆ ಅದು ಅದು ಕ್ಷಮ್ಯ ಅಪರಾಧ ಅದು. ಬಂತು ಅದೇ ರೀತಿಯಲ್ಲಿ ಆ ಸುಪೀರಿಯರ್ಸ್ ಬೈದರೇನೆ ಬ್ಯಾಡ್ ಸಿಆರ್ ಬರೀತಾರೆ. ಇನ್ನು ಸುಪೀರಿಯರ್ ಅಲ್ಲ ಕೃಷ್ಣ, ಸುಪ್ರೀಂ ಕೃಷ್ಣ ಅಂತ. ಕೃಷ್ಣನ ಬೈಯ ಹಕ್ಕು ಯಾರಿಗೂ ಇಲ್ಲ. ಯಾಕೆ ಬೈಬಾರದು ಗೊತ್ತೇನು? ಅವನು ಸರ್ವೋತ್ತಮ. ದೋಷ ಇಲ್ಲದವನು ಬೈದರೆ ಬೈದವನು ದೋಷ ಆಗೋದಿಲ್ವಾ? ಇವತ್ತು ನೀವು ಬರೀ ಪೇಪರ್ ಕೊಟ್ಟವನು ಫೇಲು ಅಂತ ಹೇಳಿದ್ರೆ ಸರಿನೇ, ಅವ್ರು ಫಸ್ಟ್ ಕ್ಲಾಸ್ ಎಲ್ಲ ಬರೆದವನು ಫೇಲ್ ಮಾಡಿಬಿಟ್ರೆ ಎಕ್ಸಾಮ್ ಅದನ್ನೇ ಡಿಸ್ಮಿಸ್ ಮಾಡ್ತಾರೆ ಅಷ್ಟೇ. ಇವತ್ತು ಕೃಷ್ಣನಲ್ಲಿ ಒಂದು ತಪ್ಪು ಇಲ್ಲ ಅಂದಮೇಲೆ ಅದು ಕೃಷ್ಣನಲ್ಲಿ ಬೈದಿದ್ದು ಬಹಳ ಅಪರಾಧವಾಯಿತು. ಕೊನೆಗೆ ಕೃಷ್ಣ ಅವನು ಸಂಹಾರ ಮಾಡ್ತಾ ಇದ್ದಾನೆ. ಆದರೆ ಭೀಮಸೇನ ಜಗತ್ತಿ ತೋರಿಸ್ತಾ ಇದ್ದಾನೆ, ದೊಡ್ಡವರನ್ನು ಬೈತಿದ್ರೆ ಕೇಳಿಕೊಂಡು ಸುಮ್ಮನೆ ಕೂಡಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಕೆಲವರಂತೂ ನಮಗೇನು ಸಂಬಂಧಪಟ್ಟಿಲ್ಲ ಅಂತ ಕೂತ್ಬಿಟ್ಟಿರ್ತಾರೆ. ಪಾಪ, ನಮಗೆ ಸಂಬಂಧಪಟ್ಟಿಲ್ಲ ಅಂತ ಕೂಡಬಾರದು. ಯಾರನ್ನು ಬೈದರೆ ಸಂಬಂಧಪಟ್ಟಿಲ್ಲ ಸರಿನೇ, ಆದರೆ ದೇವರನ್ನು ಬೈದರೆ, ಧರ್ಮವನ್ನು ಬೈದರೆ ನಮ್ಮಿಂದ ಆದಷ್ಟು ಪ್ರತಿಭಟನೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ನಮ್ಮಿಂದ ಆದಷ್ಟು ಪ್ರತಿಭಟನೆ ಮತ್ತು ವಿಹಿತ ಪ್ರತಿಭಟನೆ ಯಾವುದೋ ರೀತಿ ಮಾಡಬಾರದು. ಮತ್ತೆ ಅದು ಸರಿಯಾಗಿ ಶಾಸ್ತ್ರ ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡಬೇಕು. ಕಲ್ಲೊಡಿಯೋದು ಗಿಲ್ಲೊಡಿಯೋದಲ್ಲ. ಮತ್ತೆ ಪ್ರತಿ ತಪ್ಪನ್ನು ತಪ್ಪು ಅಂತ ಹೇಳಿದ್ರೆ ಸಾಕಿನ್ನೇನು ಮಾಡಬೇಕಾಗಿ, ಅದು ಸರಿಯಲ್ಲ. ಅದೇ ದೊಡ್ಡ ಪ್ರತಿಭಟನೆ ಅದು. ಅದನ್ನು ಭೀಮಸೇನ ತೋರಿಸ್ತಕ್ಕೋಸ್ಕರ ಹಾಗೆ ದುರ್ಮತ ಖಂಡನೆ ಮಾಡೋದಕ್ಕೆ ಅವರ ಬಿಟ್ಟರೆ ಯಾರಿದ್ದಾರೆ? ಏಕವಿಂಶತಿ ಕುಭಾಷ್ಯ ದೂಷಕಂ ಬ್ರಹ್ಮಸೂತ್ರಗಣ ಭಾಷ್ಯ ಮದ್ಭೂತಂ ಅಪ್ಯದೂಷ್ಯ ಮತನೋದನಂತಧೀಹಿ ಭೂತಭಾವಿ ಭವದಾತ್ಮಭಿ ಕ್ವಚಿತ್ ಅಂತ ಮಹಾನುಭಾವರಾದ್ದರಿಂದ ಹೊಡಿಲಕ್ಕೆ ಹೋದರಂತೆ. ಆಗ ಭೀಷ್ಮರು ಬೇಡ ಅಂತಾರೆ. ಭೀಮನಿಗೆ ಗೊತ್ತದು, ಕೃಷ್ಣ ಮಾತು ಕೊಟ್ಟಿರೋದು ಗೊತ್ತು, ನೂರು ತಪ್ಪಾಗಲಿ ಅಂತ ಕಾಯ್ತಾ ಇದ್ದಾನೆ ಅಂತಲೂ ಗೊತ್ತು. ಯಾತಕ್ಕೆ ಹಾಗೆ ಮಾಡಿದ್ರು ಅಂದರೆ ಕೃಷ್ಣ ಹೇಳಿದ್ದಾನೆ ಗೊತ್ತು, ಉಳಿದವರಿಗೆಲ್ಲ ಏನು ಗೊತ್ತು ಈ ಮಧ್ಯೆ ಅದು? ಅದನ್ನು ತಿಳಿಸ್ಬೇಕಲ್ಲ. ಭೀಮಸೇನೆ ಹೊಡಿಲಕ್ಕೆ ಅಂತ ಹೋದಾಗ ಭೀಷ್ಮರು ಮಾತಾಡಿದರು, ಅದನ್ನು ಧರ್ಮರಾಜ ಕೇಳಿದ್ರೆ ಎಲ್ಲರಿಗೂ ಗೊತ್ತಾಯ್ತಾನೆ. ಅದಕ್ಕೆ ಹೇಳ್ತಾರೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ನಮಗೆ ಗೊತ್ತಿದ್ರು ಕೂಡ ಉಳಿದವರಿಗೆ ಗೊತ್ತಾಗಲಿ ಅಂತ ಕೆಲಸ ಮಾಡಬೇಕು. ಅದಕ್ಕೆ ಧರ್ಮ ಅಂತ ಕರೀತಾರೆ. ಧರ್ಮವನ್ನು ಎರಡು ನಾವು ಹೇಳೋದು ಧರ್ಮ, ಇನ್ನೊಬ್ಬರಿಗೆಲ್ಲ ಹೇಳಿಸಿದ್ರು ಧರ್ಮ. ಇನ್ನು ಯೋಚನೆ ಮಾಡಬೇಕಾಗ, ನಾವು ಹೇಳಿದ್ರು ಧರ್ಮ, ನಮಗೆ ಗೊತ್ತಿಲ್ಲ, ಗೊತ್ತಿದ್ರು ಹೇಳಿಸಿದ್ರು ಧರ್ಮನೇ. ಅದನ್ನೇ ಭಾಗವತ ಪುರಾಣ, ನೀವು ಭಾಗವತ ಹೇಳಿ ಇಲ್ಲ ಹೇಳಿಸಿ, ಬೇಡ ಕೇಳಿ ಕೊನೆ ಪಕ್ಷ. ಅದನ್ನ ಬಿಟ್ಟುಬಿಟ್ಟು ನಮಗೆ ಗೊತ್ತಿಲ್ಲ ಅಂತ ಬಿಟ್ಟುಬಿಟ್ರೆ ಸಾಲದು, ತಿಳ್ಕೊಳ್ಳೋಕೆ ಪ್ರಯತ್ನ ಪಡಬೇಕು ಅಂತ ಶಾಸ್ತ್ರ. ಅದಕ್ಕೆ ಭೀಮಸೇನ ಭೀಷ್ಮರಿಂದ ಧರ್ಮರಾಜ ವಿಷಯ ಪ್ರಸ್ತಾಪ ಮಾಡಿ ಕೃಷ್ಣನ ಹಿನ್ನೆಲೆ ಅರ್ಥ ಆಗಬೇಕು, ಶಿಶುಪಾಲನ ತಪ್ಪಿನ ಪರಿಕಲ್ಪನೆ ಜಗತ್ತಿಗೆ ಆಗಬೇಕು ಅಂತ ಹೇಳಿ ಎದ್ದಿದ್ದು. ಆಗ ಭೀಷ್ಮರೆಲ್ಲ ಹೇಳಿದರು, ಕೃಷ್ಣ ಚಕ್ರದಿಂದ ಅವನು ಸಂಹಾರ ಮಾಡ್ತಾ ಇದ್ದಾನೆ. ಈಗ ತನ್ನ ಪರಮ ಎಚ್ಚರಿಕೆ ಕೊಡ್ತಾನೆ, ಯಾರು ಪರಮಾತ್ಮನ ವಿನಾಕಾರಣ ಬೈತಾರೋ ಅವರಿಗೆ ಶಿಕ್ಷೆ ದೇವರೇ ಕೊಡ್ತಾನೆ ಹೊರತು ಇನ್ನೇನು ಯೋಚನೆ ಮಾಡೋ ಕಾರಣ ಇಲ್ಲ. ನಿಸ್ಸಂಶಯ ಭಗವಂತ ಅವನನ್ನು ಸಂಹಾರ ಮಾಡಿ ಏನು ಶಿಕ್ಷೆ ಕೊಡಬೇಕು ಅದು ಕೊಟ್ಟೇ ಕೊಡ್ತಾನೆ. ಶಿಶುಪಾಲ ಸತ್ತು ಬಿದ್ದ, ಅಲ್ಲಿಯಿಂದ ದೊಡ್ಡ ಘಟ್ಟ ಮುಗಿತು. ಇನ್ನು ಬಂದವರಿಗೆಲ್ಲ ವಿಶೇಷವಾದ ಆದರ ಉಪಚಾರವನ್ನು ಮಾಡ್ತಾ ಯಜ್ಞ ಪರಿಸಮಾಪ್ತಿ ಮಾಡ್ತಾ ಇದ್ದಾರೆ. ಆ ಕಾಲಕ್ಕೆ ಬರೀ ಊಟ ಹಾಕಿದ್ರು ತಿಂಡಿ ಕೊಟ್ಟರು ಅಲ್ಲ, ಯಾರಿಗೇನೇನು ಬೇಕಿತ್ತು ಅದೆಲ್ಲ ಸಿಕ್ತು ಅಂತ ಹೇಳ್ತಾರೆ. ಅದು ವಿಶೇಷ. ಪಾಂಡವರ ಸಭೆಗೆ ಯಾರು ಹೋಗಿದ್ರು ಅವ್ರು ಏನೇನು ಮನಸ್ಸಲ್ಲಿ ಬೇಕು ಅಂತಿತ್ತು ಅದೆಲ್ಲ ಕೊಟ್ಟರಂತೆ. ಇದು ಎಷ್ಟು ಸಾರ್ಥಕ ಇರಬೇಕು ಲೆಕ್ಕ ಹಾಕಿ. ನಾ ಕೊಟ್ಟಿದ್ದು ತೊಗೊಂಡೋಗ್ರಿ ಅಂತ ಹೇಳಿದರೆ ಪುಣ್ಯ, ಅಂಥದ್ದು ಬೇಕಾದ ತೊಗೊಂಡೋಗ್ರಿ ಅಂತ ಕೇಳಿದರೆ ಎಷ್ಟು ಅನುಗ್ರಹ ಮಾಡಿರಬೇಕು. ಆದ್ದರಿಂದ ಪಾಂಡವರು ಇಡೀ ಸಂಪತ್ತನ್ನು ಸದ್ವಿನಿಯೋಗ ಮಾಡ್ತಾ ಇದ್ದಾರೆ, ಕೃಷ್ಣಾರ್ಪಣ ಅಂತ ವಿನಿಯೋಗ ಮಾಡ್ತಾ ಇದ್ದಾರೆ. ಎಲ್ಲ ಜನಗಳು ತಗೊಂಡು ಎಲ್ಲ ಒಬ್ಬೊಬ್ಬರೇ ವಾಪಸ್ ಹೋಗ್ತಾ ಇದ್ದಾರೆ. ಅಲ್ಲಿಗೆ ಧೃತರಾಷ್ಟ್ರ ಮಾತ್ರ ಎಲ್ಲರೂ ಬಂದಿದ್ದರಲ್ಲ, ಅವರೆಲ್ಲರೂ ವಾಪಸ್ ಹೊರಟು, ಭೀಷ್ಮದ್ರೋಣಾದಿಗಳು ವಾಪಸ್ ಹೊರಟು. ಈ ಕಡೆಗೆ ವಿಶೇಷ ಪ್ರಸಂಗ ಒದಗ್ತಾ ಇದೆ. ಒಂದು ದಿವಸ ದುರ್ಯೋಧನ ಮಾತ್ರ ಏನು ವಾಪಸ್ ಹೋಗಿಲ್ಲ, ಅವನು ಅವನು ತಮ್ಮಂದ್ರೆ ಹಾಗೆ ಇದ್ದಾರೆ, ಯಾತಕ್ಕೆ ಹೋಗಲಿಲ್ಲ ಅಂದರೆ ರಾಜಸೂಯಾಗ ಸಭೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ ನೋಡ್ಲಿಕ್ಕೆ ಒಳ್ಳೆ ಸೈಟ್ ಸೀಯಿಂಗ್ ಇದ್ರೆ ಬಿಟ್ಟು ಹೋಗಕ್ಕೆ ಮನಸ್ಸು ಬರೋದಿಲ್ಲ. ಆ ಸಭೆ ಎಂಥದ್ದು ಅಂದ್ರೆ ಆ ಸಭೆ ಅದ್ವಿತೀಯವಾದದ್ದು. ಅದು ಒಂದು ಭೂಲೋಕದಲ್ಲಿ ಕೃಷ್ಣನ ಸಭೆ ಆದ ಮೇಲೆ ಪಾಂಡವರ ಸಭೆ ಅಂತ ಸಭೆ. ದುರ್ಯೋಧನ ಅದರ ಕನಸಲ್ಲೂ ಕಂಡಿರಲಿಲ್ಲ, ಆದ್ರಿಂದ ಇನ್ನೂ ಇರೋಣ ಇನ್ನೂ ಇರೋಣ ಅಂತ ಹೇಳಿ ಉಳ್ಕೊಂಡಿದ್ದ ಹಾಗೆ. ಆಗ ಒಂದು ದಿವಸ ಏನಾಗಿದೆ, ಪಾಂಡವರು ಸಭೆಯಲ್ಲಿ ಕೂತಿದ್ದಾರೆ. ಅದರಲ್ಲಿ ಧರ್ಮರಾಜ ಯಥಾಪ್ರಕಾರ ಉನ್ನತ ಆಸನದ ಮೇಲೆ ಕೂತಿದ್ದಾನೆ, ಕೃಷ್ಣ ಕೂಡಿಸಿದ್ದಾನೆ, ಪಕ್ಕದಲ್ಲಿ ಕೃಷ್ಣ ತಾನು ಕೂತಿದ್ದಾನೆ. ನೋಡಿ, ಧರ್ಮದ ಜೊತೆಗೆ ಕೃಷ್ಣ, ಅದು ವಿಶೇಷ. ಧರ್ಮರಾಜರು ಕೂಡ ಪಕ್ಕದಲ್ಲೇ ತಾನು ಕೂತಿದ್ದಾನೆ. ಅದಕ್ಕೆ ಯಥೋ ಧರ್ಮ ತತಃ ಕೃಷ್ಣ, ಯತಃ ಕೃಷ್ಣ ತಥೋ ಜಯ. ಕೃಷ್ಣ ಎಲ್ಲಿದ್ದಾನೆ ಅಂತ ಹುಡುಕಬೇಡಿ, ದೇವ್ರನ್ನ ಹುಡುಕ್ಲಕ್ಕೆ ಹೋಗಬೇಡಿ. ಧರ್ಮ ಇದ್ರೆ ಪಕ್ಕದಲ್ಲಿ ಕೃಷ್ಣ ಇರ್ತಾನೆ ಅಂತಾನೆ ಅರ್ಥ. ಬೆಳಿಗ್ಗೆ ಹೇಳ್ತೀರಿ ನಾರಾಯಣ ಸ್ಮರಣೆ ಮಾಡಿದ್ರೆ ದೇವ್ರ ಜೊತೆಗಿದ್ದಾನೆ ಅಂತಾನೆ ಅರ್ಥ. ಸತ್ಯ ಹೇಳ್ತೀರಿ ದೇವ್ರ ಜೊತೆಗಿದ್ದಾನೆ ಅಂತಾನೆ ಅರ್ಥ. ಇನ್ನೊಬ್ರು ಉಪಕಾರ ಮಾಡ್ತಿರಲ್ಲ, ದೇವ್ರು ಎಲ್ಲಿದ್ದಾನೆ ಅಲ್ಲ, ಪಕ್ಕದಲ್ಲೇ ಇದ್ದಾನೆ ಅಂತ ಅರ್ಥ. ಯಾವಾಗ ನಾವು ತಪ್ಪು ಮಾಡ್ತೇವೆ ಆಗ ದೇವರು ದೂರ ಆಗಿಬಿಡುತ್ತಾರೆ. ಆದ್ರೆ ಒಳ್ಳೆ ಕೆಲಸ ಮಾಡ್ತೇವೆ ಅಂತ ಕೇಳಿ ವಿದ್ಯಾರ್ಥಿ ಸರಿಯಾಗಿ ಬರೀತಾ ಇರ್ತಾನೆ ಕೂತ್ಕೊಂಡು. ಪ್ರೊಟೆಕ್ಷನ್ ಯಾರು ಕೊಡ್ತಾರೆ? ಇನ್ಸ್ಟಿಟ್ಯೂಷನ್ ಕೊಟ್ಟಿರುತ್ತೆ. ಅವನು ಇನ್ವಿಜಿಲೇಟರ್ ಕೂತಿರ್ತಾನೆ, ಯಾವ ಪ್ರಾಬ್ಲಮ್ ಬರದಂತ ನೋಡೋ ಜವಾಬ್ದಾರಿ ಅವರು. ಆ ತಲೆ ಹಚ್ಚಿ ಮಾಡಿದ್ರೆ ಹೊರಗಾಕ ಜವಾಬ್ದಾರಿ ಅವರದೇ, ಕಾಪಾಡೋದಿಲ್ಲ, ಗೆಟೌಟ್ ಅಂತಾನೆ ಕಳಿಸಿಬಿಡುತ್ತೆ. ಆ ಥರ ತನ್ನ ಕೆಲಸ ತಾನು ಮಾಡ್ಕೊಂಡಿದ್ರೆ ಹೇಗೆ ಸಂಸ್ಥೆಗಳು ಪ್ರೊಟೆಕ್ಷನ್ ಕೊಡುತ್ತೋ, ನಮ್ಮ ಕೆಲಸ ನಾವು ಮಾಡ್ಕೊಂಡಿದ್ರೆ ದೇವರು ಸಂರಕ್ಷಣೆ ಮಾಡ್ತಾನೆ, ಕೃಷ್ಣ ಕಾಪಾಡಿಯೇ ಕಾಪಾಡ್ತಾನೆ. ಅದೇ ಒಂದು ದೃಷ್ಟಾಂತ. ಪಕ್ಕದಲ್ಲಿ ಕೂತ್ಕೊಂಡಿದ್ದಾನೆ ಕೃಷ್ಣನ ಪಕ್ಕದಲ್ಲಿ ರುಕ್ಮಿಣಿ ಸತ್ಯಭಾಮ ಎಲ್ಲ ಜೊತೆ ಕೂತಿದ್ದಾರೆ. ಧರ್ಮರಾಜನ ಪಕ್ಕದಲ್ಲಿ ಈ ಕಡೆಗೆ ಮಧ್ಯರಾಜಿಗಳು ಕೂತಿದ್ದಾರೆ. ಕೃಷ್ಣನ ಮುಂಭಾಗದಲ್ಲಿ ಪಾದದ ಹತ್ತಿರ ಸಾಕ್ಷಾತ್ ಭೀಮಸೇನ ಕೂತಿದ್ದಾರೆ. ಭೀಮಸೇನ ಪಕ್ಕದಲ್ಲಿ ದ್ರೌಪದಿ ಇವರೆಲ್ಲ ಕೂತಿದ್ದಾರೆ. ಆ ಕಡೆ ಕೃಷ್ಣಪತ್ನಿಯರ ಗುಂಪೆಲ್ಲ ಈ ಕಡೆಗೆ, ಆ ಕಡೆ ಧರ್ಮರಾಜ, ಆ ಕಡೆ ಗುಂಪೆಲ್ಲ ಆ ಕಡೆಗೆ. ಎಲ್ಲ ಒಳ್ಳೆ ಅತ್ಯದ್ಭುತವಾದ ಸುಂದರ ದೃಶ್ಯ ಅದು. ಅದು ಮಯ ಸಭೆ ಬೇರೆ, ಅಲ್ಲಿ ಕೂತಿದ್ದಾರೆ. ದುರ್ಯೋಧನ ಏನು ಮಾಡಿದನಂತೆ, ಆ ಸಭೆನ ನೋಡಬೇಕು ಅಂತ ಕುತೂಹಲ ಇತ್ತಲ್ಲ, ಬಂದ. ಅವನು ಯಥಾ ಪ್ರಕಾರ ತಮ್ಮಂದಿರೆಲ್ಲ ಇದ್ರಲ್ಲ, ಅವನು ಒಬ್ಬನೇನು ನಿಂದು 99 ಜನ ಫಾಲೋ ಮಾಡು, ಜೊತೆಗೆ ಶಕುನಿ, ಇಷ್ಟು ಜನ ಆ ಸಭೆಯನ್ನು ಪ್ರವೇಶ ಮಾಡಲಿಕ್ಕೆ ಅಂತ ಬರ್ತಾ ಇದ್ದಾರೆ. ಆ ಸಭೆ ವಿಚಿತ್ರ ಸಭೆ ಅದು. ಒಂದು ಮಯಾಸರ ಮಾಡಿದ ಸಭೆ ಹೇಗಿತ್ತು ಅಂದರೆ, ಗೋಡೆಗಳೆಲ್ಲ ಟ್ರಾನ್ಸ್ಪರೆಂಟ್ ಇದ್ವು, ಅಂತ ಗೋಡೆಗಳೆಲ್ಲ ಟ್ರಾನ್ಸ್ಪರೆಂಟ್, ಬಾಗಿಲು ಮಾತ್ರ ಓಪನ್ ಇದ್ದಿದ್ದಾಗೆ. ಬಾಗಿಲು ಇದೆಯಲ್ಲ, ಬಾಗಿಲು ಕಾಣ್ತಿರಲಿಲ್ಲ. ನಿಜವಾಗ್ಲೂ ಹೇಗಿರಬೇಕು, ಬಾಗಿಲು ಕಾಣಬೇಕು, ಉಳಿದು ನಾ ಇದಾಗಿರಬೇಕು. ಬಾಗಿಲು ನಾನ್ ಟ್ರಾನ್ಸ್ಪರೆಂಟ್ ಮಾಡಿದ್ದಂತೆ, ಉಳಿದೆಲ್ಲ ಟ್ರಾನ್ಸ್ಪರೆಂಟ್ ಆಗಿತ್ತು. ಯಾತಕ್ಕೆ ಅಂದ್ರೆ ಆಚಾರ್ಯ ಹೇಳುತ್ತಾರೆ, ಮಹಾಭಾರತದಲ್ಲಿ ಬರೀತಾರೆ, ಅದೆಲ್ಲ ಸ್ಫಟಿಕ ಮಣಿಗಳಿಂದ ಮಾಡಿದ್ದಂತೆ. ಗೋಡೆಗಳೆಲ್ಲ ಸ್ಫಟಿಕ ಮಣಿಯ ಗೋಡೆಗಳಾದ್ರಿಂದ ನೇರವಾಗಿ ಲೈಟ್ ಪಾಸ್ ಆಗ್ತಿತ್ತು. ಗೋಡೆ ಬಾಗಿಲು ಏನ್ ಮಾಡಿದ್ದಂತ ಗೊತ್ತಾ ಅವನು? ಇಂದ್ರನೀಲ ಮಣಿಯಿಂದ ಮಾಡಿದ್ದಂತೆ. ಇಂದ್ರನೀಲ ಮಣಿ ಅಂತ ಗೊತ್ತಲ್ಲ ನಮಗೆ, ಅದು ನೀಲವರ್ಣ, ಆ ಡಾರ್ಕ್ ಬ್ಲೂ ಕಲರ್ ಅದು. ಅದರಿಂದ ಬಾಗಿಲು ಮಾಡಿದ್ದಾನೆ, ಸ್ಫಟಿಕ ಮಣಿಗಳಿಂದ ಗೋಡೆ ಮಾಡಿಬಿಟ್ಟಿದ್ದಾನೆ. ಅದು ಗೋಡೆಗಳು ಟ್ರಾನ್ಸ್ಪರೆಂಟ್ ಆದ್ರಿಂದ ಸಭೆಯೆಲ್ಲ ಗೋಡೆಯಿಂದ ಕಾಣಿಸ್ತಾ ಇತ್ತು. ಬಾಗಿಲು ಚಿಕ್ಕದು, ಗೋಡೆ ಭಾರಿ ದೊಡ್ಡವು. ಸಭೆ ನೇರು ಎಲ್ಲ ಕೂತವರೆಲ್ಲ ಕಾಣಿಸ್ತಿದ್ದಾರೆ. ಬಹಳ ಅಪೂರ್ವವಾದ ಸಭೆ. ದುರ್ಯೋಧನ ಎಲ್ಲ ನೋಡಿದ, ತಮ್ಮದ್ರ ಸಭೆ ತಂದ, ಆ ಗೋಡೆನ ಬಾಗಿಲು ಅಂತ ತಿಳ್ಕೊಂಡ, ಕಾಣಿಸ್ತಿತ್ತಲ್ಲ ಗೋಡೆನ ಬಾಗಿಲು ಅಂತ ತಿಳ್ಕೊಂಡ, ಜೋರಾಗಿ ಹೋಗ್ಲಿಕ್ಕೆ ಹೋದ, ಗೊತ್ತಲ್ಲ ಏನಾಯ್ತು ಅಂತೇಳಿ ಮೂಗಿಗೆ ಹೊಡಿತು ಗೋಡೆ. ಅದು ಸ್ಫಟಿಕ ಮಣಿಗಳು ಬೇರೆ, ಜೋರಾಗಿ ಏಟು ಬಿಟ್ಟು. ಅವನ ತಮ್ಮಂದ್ರೆ ಎಂಥವ್ರು ಅಂದ್ರೆ, ಅಣ್ಣ ಮಾಡಿದಾಗೆ ಮಾಡೋರು. ಅಂಧೇನೈವ ನಿಯಮಾನ ಯಥಾಂತ, ಕುರುಡನಿಂದ ಹೋಗ ಕುರುಡರಿದ್ದಾಗೆ. ಅವರೆಲ್ಲರೂ ಗೋಡೆಗೆ ಹಾದ್ರು ಅವರು ಕೂಡ. ಶಕುನಿ ಅವರ ಫ್ರೆಂಡು, ಎಲ್ಲ ಅದೇ ಕೆಲಸ ಆಯ್ತು. ಇದನ್ನೆಲ್ಲ ತಮಾಷೆ, ಒಳಗಿದ್ದವ್ರು ನೋಡ್ತಾ ಇದ್ದಾರೆ, ಟ್ರಾನ್ಸ್ಪರೆಂಟ್ ಆಗಿದ್ದಕ್ಕೆ ಅದು ಅನಾಹುತ ಇದು. ಒಂದು ಅವ್ರಿಗೆ ಕಾಣಿಸ್ತಾ ಇದೆ, ಎಲ್ಲರೂ ಒಳಗೆ ಕೂತವ್ರಿಗೆ ಕಾಣಿಸ್ತಾ ಇದೆ. ಆದ್ರೆ ಯಾರು ನಕ್ಕಿಲ್ಲ, ಇನ್ನೂ ಆಗ ಇನ್ನು ಚಾನ್ಸ್ ಕೊಡ್ತಾ ಇದ್ದಾರೆ ಅವನಿಗೆ, ನಕ್ಕಿಲ್ಲ. ಆಗ ಧರ್ಮರಾಜ, ಧರ್ಮರಾಜ ಅಂದ್ರೆ ಧರ್ಮರಾಜನೇ, ಅಜಾತ ಶತ್ರು ಅಂತ ಅವನ ಹೆಸರು. ಯಾರಲ್ಲೂ ವೈರ ಮಾಡತಕ್ಕಂತ ಭಾವನೆ ಅಲ್ಲ ಆತನದು. ತಕ್ಷಣ ನಕುಲನ್ನು ಕರೆದಂತೆ, ಸಹದೇವನನ್ನು ಕರೆದಂತೆ, ನೀವು ಹೋಗಿ, ಪಾಪ ತುಂಬಾ ಕಷ್ಟಪಡ್ತಿದ್ದಾನ ಅವನು, ಅವನು ಸಮಾಧಾನ ಮಾಡಿ ಕರ್ಕೊಂಡು ಬನ್ನಿ ಅಂತ ಕಳಿಸಿದನಂತೆ. ಪಾಪ ಅವ್ರು ಬರ್ತಾರೆ, ಬಂದು ಅವನ ಕೈ ಹಿಡಿದು ಬಾ ಒಳಗೆ ಬಂದು ಕರ್ಕೊಂಡು ಹೋದ್ರಂತೆ. ಅದಕ್ಕೆ ಶಾಸ್ತ್ರ ಹೇಳುತ್ತಿದ್ದ ಸಭೆ ಅದು, ಬಹಳ ಎಚ್ಚರ. ಅದು ಮಯ ಸಭೆ ಅದು. ನಾವು ಯಾವ್ದಾದ್ರು ಹೋದಕ್ಕೆ ನೋಡಕ್ಕೆ ಅಂತ ಹೋಗಿರ್ತಾನೆ, ಯಾವುದೋ ಮನೆ ನೋಡಿದ ಹಾಗೆ, ಯಾವುದೋ ಎಕ್ಸಿಬಿಷನ್ ನೋಡಿದ ಹಾಗೆ, ಈ ಜನರೇಟಿವ್ ಸ್ಟೇಷನ್ಗೆ ಹೋದ ನೋಡಿಬಿಟ್ರೆ ಗತಿ ಏನಾಗಬೇಕು ಅಲ್ಲಿ? ಎಲ್ಲ ಕೈ ಹಿಡಿದು ಸತ್ತೋಗಿ ಬಿಡ್ತಾನೆ ಅಷ್ಟೇ. ಡೇಂಜರ್ ಅಂತ ಬರೆದಿರ್ತಾರೆ, ಎಲ್ಲ ಕಡೆ ಹೋದಾಗ ಬರೋದಿಲ್ಲ. ಯಾವುದೋ ಕಂಬ ಮುಟ್ಟಿದಾಗ ಎಲೆಕ್ಟ್ರಿಕಲ್ ಮುಟ್ಟಕ್ಕೆ ಪೋಲ್ ಮುಟ್ಟಕ್ಕೆ ಬರೋದಿಲ್ಲ. ಹುಷಾರಾಗಿರಬೇಕು. ದುರ್ಯೋಧನ ಎಚ್ಚರಿಕೆನೇ ಇಲ್ಲ. ಮಯ ಸಭೆ ಅದು, ಒಂದು ವಿಚಿತ್ರ ಸಭೆ.